ಶಿವಾಜಿ ಪಾಯ್ಕಾಯ ಬಿಡ್ತಾವಲ್ಲ ಆ ಟೈಪ್. ಆ ಪದವಿಗೋಸ್ಕರ ಹೊರಟಾಗ ಪಂದ್ಯ ಬರುತ್ತೆ ಏನೋ ಅನ್ಕೊಂಡಿದ್ರು, ಅವನು ಯಾರೋ ಕೊಡ್ಲಿಲ್ಲ ಸಿಟ್ಟು ಬಂತು ನನಗೆ ಹೇಳಿಬಿಟ್ಟ. ಆ ನರಿ ಕದ್ದಿದ್ದಲ್ಲ, ಇವರೇ ಮಾಡಿದ ಕೆಲಸ ಇದು, ಕದ್ದು ಅಲ್ಲಿ ಇಟ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಹುಲಿಗೆ ಗೊತ್ತಾಯ್ತು, ನನ್ನ ತಾಯಿ ಮಾತಿನಿಂದ ಎಷ್ಟು ಉಪಯೋಗ ಆಯ್ತು, ಇಲ್ಲದ್ರೆ ಒಳ್ಳೆ ಮಂತ್ರಿ ಕಳ್ಕೊತಾ ಇದ್ದೆ ಅಂತ, ಅವನು ಕೊಂದು ಪಾಪ ಬೇರೆ ಕಟ್ಕೊತಾ ಇದ್ದೆ, ಬಹಳ ಒಳ್ಳೆ ಕೆಲಸ ಅಂತ ಹೇಳಿಬಿಟ್ಟು ತಾಯಿಯನ್ನು ಕೊಂಡಾಡಿಬಿಟ್ಟು ಅವನ್ನು ಕರೆಸಿದನಂತೆ. ಕರೆಸಿಬಿಟ್ಟು ಕ್ಷಮೆ ಕೇಳ್ತಾನೆ, ತುಂಬಾ ತಪ್ಪು ಮಾಡಿಬಿಟ್ಟೆ ನಾನು, ನೀನು ಮರಣದಂಡ ಅಂತ ಘೋಷಣೆ ಮಾಡಿಬಿಟ್ಟೆ, ನಿನ್ನ ತಪ್ಪೇನೂ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿದಾಗ, ನೀನು ಕ್ಷಮಿಸ್ತೇನೆ ರಾಜ, ನಾನು ಬರ್ತೇನೆ ಅಂತ ಹೊರಟುಬಿಡ್ತಂತ. ಇಲ್ಲಿರೋದಿಲ್ಲ ಇನ್ಮೇಲೆ ಅಂತ ರಿಸಿಗ್ನೇಷನ್ ತಗೋ ಹೊರಡ್ತೇನೆ ಅಂತ ಹೊರಟುಬಿಡ್ತಾ ಕಡೆ ಹೇಳುತ್ತೆ, ಇಲ್ಲ ಕ್ಷಮಿಸಿದ್ದೇನೆ ನಾನು ನಿನ್ನನ್ನು, ನೀನು ತಪ್ಪು ತಿಳ್ಕೊಳ್ಬೇಡ, ಇಲ್ಲೇ ಇರು, ಹೋಗ್ಬೇಡ ಅಂತ ಹೇಳಿತಂತ. ನಾನು ಇರೋದಿಲ್ಲ, ನಾನು ಹೋಗ್ತೇನೆ, ನೀನು ಕರೆದಿದ್ದು ನಾನು ಬಂದೆ ಹೊರತು ನಾನು ಬೇಕು ಅಂತ ಬಂದಿರಲಿಲ್ಲ. ಏನು ಈ ರೀತಿ ನಾವು ಮೊದಲೇ ಮಾತಾಡ್ಕೊಂಡಿದ್ದೇವೆ ಅಂತ ಸಮಸ್ಯೆ ನನ್ನ ಕರೆದು ಕೇಳಬೇಕಾಗಿತ್ತು. ನೀನು ನೇಮ ಮಾಡ್ಕೊಂಡಿದ್ದ, ನೇರವಾಗಿ ಕೇಳಬೇಕು, ನೇಮ ಮಾಡ್ಕೊಂಡಿದ್ದೇನೆ, ಸುದ್ದಿ ಹೇಳೋದು ನಾನು ಮರಣ ವಿಧಿಸಿಬಿಟ್ರೆ ತಪ್ಪಲ್ವಾದ ಒಂದು, ಆದ್ದರಿಂದ ನಮ್ಮನೆ ಸಮಾಧಾನವಾಗಲಿಲ್ಲ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ, ಭಾರಿ ಕೇಳತ್ಕೊಳ್ಳುತ್ತೆ ಹುಲಿ, ಇಲ್ಲ ತಪ್ಪಾಯ್ತು ನಂದು ಎಲ್ಲ ಕೇಳಿದಾಗ, ನೋಡು ರಾಜ ಇವತ್ತು ತಪ್ಪಾಯ್ತು ಅಂತ ಹೇಳ್ತೀಯ, ಆ ಸರಿ ಹೋಯ್ತು, ಇಂಥ ಪ್ರಸಂಗ ಮತ್ತೆ ಬರೋದಿಲ್ಲ ಅಂತ ಏನು ಹೇಳೋದಕ್ಕೆ ಬರೋದಿಲ್ಲ, ಈ ಮೋಸ ಮಾಡಿದ್ರೆ ಮತ್ತೆ ಕಾಯ್ತಾರೆ, ಮತ್ತೆ ಮಾಡೇ ಮಾಡ್ತಾರೆ, ಇವತ್ತವರು ನನ್ನ ಪುಣ್ಯ ನಿನ್ನ ತಾಯಿ ಹೇಳಲು ಸರಿ ಹೋಯ್ತು, ಆದರೆ ನಾಳೆ ನಿನ್ನನ್ನು ಕೊಲಿಸಲೇಬಹುದು, ನಾಳೆ ವಿನಾಕಾರಣ ಕೊಲಿಸಬಹುದು, ನಾನು ಸಾವಿ ಹೆದರೋದಿಲ್ಲ, ನನಗೆ ಮರ್ಯಾದೆ ಹೋಗುತ್ತೆ ಆಮೇಲೆ, ಸಾವಿಗಿಂತ ಮರ್ಯಾದೆ ನಿಜವಾಗಲೂ ಕೂಡ ಭಾರಿ ದೊಡ್ಡದು. ಸಂಭಾವಿತ ಚಾಕೀರ್ತಿ ಮರಣಾದ ತಿರೀಕ್ಷತೆ, ಅಂತ ಪಾಪ ಕೆಲಸ ನನಗೆ ಬೇಕಿಲ್ಲ, ಸಿಕ್ಕ ಅವಕಾಶ ಉಪಯೋಗ ಮಾಡಿಕೊಳ್ಳಿಲ್ಲ, ನನಗೆ ಇನ್ನೇನು ಮಾಡೋ ಮನಸ್ಸಿಲ್ಲ, ಇಗೋ ನಾನು ಹೊರಟೆ ಅಂತ ಹೇಳಿತಂತೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಹೊರಟೆ ಅಂದ್ರೆ ನಿನ್ನ ರಾಜ್ಯ ಬಿಟ್ಟು ಹೋಗ್ತೇನೆ ಅಲ್ಲ, ಈ ಲೋಕನೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿತಂತೆ. ಈ ಲೋಕನೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಉಪವಾಸ ಕೂತ್ಕೊಂಡಂತೆ. ನಾಳೆ ಆಗಿದ್ರೆ ಏಕಾದಶಿ ಅಲ್ಲ, ಅದೇ ಉಪವಾಸ ಮಾಡ್ತು ಅಂತ ಕೇಳಿಬಿಟ್ರೆ ನಮಗಾಗ ಅನಿಸೋದು, ಉಪವಾಸ ದೊಡ್ಡ ಸಿದ್ಧಿ ಕೊಡ್ತಕ್ಕಂಥ ವ್ರತ, ಪ್ರಾಯೋಪವೇಶವನ್ನು ಮಾಡಿತಂತೆ. ಅನ್ನ ಇಲ್ಲ, ನೀ ಆಹಾರ ಇಲ್ಲವೇ ಇಲ್ಲ, ಹಾಗೆ ಇದ್ದು ಪ್ರಾಣ ಬಿಟ್ಟು ಅದನ್ನು ಸ್ವರ್ಗಕ್ಕೆ ಹೊರಟೋಯ್ತಂತೆ, ಸದ್ಗತಿಗೆ ಹೊರಟೋಯ್ತಂತೆ. ಅಂದರೆ ಅದರ ಜೀವನದಲ್ಲಿ ಯಾವುದೋ ಒಂದು ಬಾಕಿ ಇತ್ತು, ಅದಕ್ಕೆ ಪ್ರಾರಬ್ಧ ಬಂದಿತ್ತು, ಅದಕ್ಕೆ ಇಂಥ ಅವಮಾನವನ್ನು ಕಂಡು ಸಾಯ್ತಕ್ಕಂಥ ಯೋಗ ಇತ್ತು, ಅಲ್ಲಿ ಬಂದಿರಲಿಲ್ಲ, ಇಲ್ಲಿ ಬಂತು, ಇದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಪ್ರಾರಬ್ಧ ಮುಗಿತು, ಆ ಸದ್ಗತಿ ಹೊರಟೋಯ್ತು. ಇದಕ್ಕೆ ಆಚಾರ್ಯ ಮಾತು ಅರ್ಥವಾಗುತ್ತಾಗ, ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಕಾಡತಕ್ಕಂಥ ಒಂದೇ ಕರ್ಮ ಅಂದ್ರೆ ಸಂಚಿತಗಳಿರೋದಿಲ್ಲ, ಸುಟ್ಟು ಬೂದಿ ಆಗುತ್ತೆ, ಆಗಲೂ ಲೇಪ ಇರೋದಿಲ್ಲ, ಈ ಪ್ರಾರಬ್ಧ ಕರ್ಮ ಮಾತ್ರ ಕಾಡತ್ತೆ, ಅದು ಕಾಣ ಯೋಗ ಇತ್ತು ಕಾಡಿತು ಹೊರಟೋಗ್ಬಿಟ್ಟ. ಇದನ್ನ ಅರ್ಥ ಮಾಡಿಕೊಂಡಾಗ ಸಾಮಾನ್ಯವಾಗಿ ಜನಗಳು ಒಳ್ಳೆಯವರು ಒಂದಾಗಿರೋದನ್ನು ಸಹಿಸೋದಿಲ್ಲ, ಮನೇನೆ ಒಡಿತಾರೆ ತುಂಬಾ ಜನಗಳು, ಅತ್ಯ ಸ್ವಚ್ಛ ಹೇಳ್ಕೊಟ್ಟು ಬಿಡ್ತಾರೆ, ಬದಲೇ ಅವರು ಹಾಗಿರ್ತಾರೆ, ಸ್ವಲ್ಪ ಹೇಳ್ಕೊಟ್ಬಿಡೋದು ಬಹುದು, ಉರಿಯ ಬೆಂಕಿ ತುಪ್ಪ ಹಾಕಿದಾಗ ಅಂತಾರಲ್ಲ ಆ ಟೈಪ್, ಅಣ್ಣ ತಮ್ಮದನ್ನು ನೋಡಿತಾರೆ, ಅಕ್ಕ ತಂಗಿಯರು ನೋಡಿತಾರೆ, ದ್ವೇಷ ಹುಟ್ಟಿಸ್ತಾರೆ, ಏನೇನೋ ಮಾಡಿಬಿಡ್ತಾರೆ, ಮನೆ ಹಾಳುತನ ಮಾಡ್ತಾರೆ. ಇವತ್ತು ತುಂಬಾ ಜನಗಳು ಮನೆಯಲ್ಲಿ ಅನ್ಯೋನ್ಯವಾಗಿರೋರನ್ನ ಮುಖ ಕಂಡದಂತೆ ಮಾಡ್ತಕ್ಕಂಥ ಕೆಟ್ಟ ಕೆಲಸ ಮಾಡೋ ಜನಗಳೆಲ್ಲ ಈ ಗುಂಪಿ ಸೇರಿದವರು. ಆದ್ರೆ ಮನುಷ್ಯ ವಿಷಯ ಸರಿಯಾದ ಕಾರಣ ಹುಡುಕಿದಾಗ ತಪ್ಪು ಗೊತ್ತಾಗಿಬಿಡುತ್ತೆ ಇಲ್ಲಿ ಅಂತೇಳಿ. ಅಷ್ಟು ಪೇಷನ್ಸ್ ಎಲ್ರಿಗೂ ಇರೋದಿಲ್ಲ. ಇಂಥ ಕಥೆಗಳು ಕೇಳಿದಾಗ ಏನಾಗುತ್ತೋ ಗೊತ್ತೇನು, ವಿಶೇಷವಾದ ಮಹತ್ವ ಬರುತ್ತೆ. ಈ ಕಥೆಗಳು ನೋಡಿದಾಗ ಪಂಚತಂತ್ರ ಕಥೆಗಳು ಕೇಳ್ತಾರಲ್ಲ, ಪಂಚತಂತ್ರ ಇತ್ತೀಚಿನ ಮಹಾಭಾರತ ತುಂಬಾ ಪ್ರಾಚೀನ, ಮಹಾಭಾರತದ ಒಂದು ಸ್ಫೂರ್ತಿಯಿಂದ ಆ ಕಥೆಗಳು ಹುಟ್ಟಿ ಬಂದಿತ್ತು. ಇಂಥ ಕಥೆ ಬೇಕಾಷ್ಟು ಮಹಾಭಾರತದಲ್ಲಿ ಇವೆ, ಪಂಚತಂತ್ರ ಕಥೆಗಳು ಸ್ವಲ್ಪ ಇನ್ನೂ ಕೆಲವು ಸೇರಿಸಿಬಿಟ್ಟು ಹುಟ್ಟಿಸಿ ಬಂದು, ಆದರೆ ಅದರ ಆರಿಜಿನ್ ಮಾತ್ರ ಮಹಾಭಾರತದ ಮೇಲೆ ಮರಿಬಾರದು. ಎಷ್ಟು ಪರಿಣಾಮಕಾರಿ ಇದು, ಜನರಲ್ಲಿ ಪ್ರಶ್ನೆ ಮಾಡಬಹುದು ಎಷ್ಟು ಪರಿಣಾಮಕಾರಿ ಕಥೆಗಳು ಅಂತ ಕೇಳಿದರೆ, ಬೇರೆ ಎಷ್ಟೋ ಕೋರ್ಸ್ಗಳು ಮಾಡದೆ ಇದ್ದ ಕೆಲಸವನ್ನ ಇಂಥ ಕಥೆಗಳು ಮಾಡುತ್ತೆ ಅಂತ ಹೇಳುತ್ತಾರೆ. ಪಂಚತಂತ್ರ ಕಥೆ ಕೇಳಿದ್ದೀರಲ್ಲ, ರಾಜನಿಗೆ ಮಕ್ಕಳಿದ್ರು, ಎಲ್ಲ ದಡ್ರು ಮೂರ್ಖರು, ಬೇರೆ ದಡ್ರು ಮೂರ್ಖರು, ರಾಜ ನೋಡಿದ್ರು ತುಂಬಾ ದುಃಖ ಪಟ್ಟು ಬಿಟ್ಟ, 16 ವರ್ಷ ಆಗಿದೆ ಏನೂ ಇಲ್ಲ, ದಡ್ಡ ಶಿಖಾಮಣಿಗಳು, ಉತ್ತರಾಧಿಕಾರಿ ಅವರೇ ಈ ಮಧ್ಯೆ, ಅವರೇ ರಾಜರಾಗಬೇಕು ನಾಳೆ, ಏನ್ ಗತಿ ಈಗ, ಒಂದು ದಂಗರ ಹೊರಿಸಿದಂತೆ, ನನ್ನ ಮಕ್ಕಳನ್ನ ಯಾರು ಬುದ್ಧಿವಂತರನ್ನಾಗಿ ಮಾಡ್ತಾರೋ ಅವ್ರಿಗೆ ಕೇಳಿದ್ದು ಕೊಡ್ತೇನೆ ಅಂತೇಳಿ. ಅವನಿಗಂತೂ ಆಗಲಿಲ್ಲ, ರಾಜ ದೇಶ ಆಡ್ತಾರೆ, ಮಕ್ಕಳನ್ನು ತಯಾರು ಮಾಡಲಿಕ್ಕಾಗಲಿಲ್ಲ, ಯಾರು ಮಾಡ್ತಾರೋ ಅವ್ರು ನಾನು ಬೇಕಾದ್ದು ಕೊಡ್ತೇನೆ ಅವನಿಗೆ, ಅವನಗ್ರಹ ಮಾಡ್ತಾರೆ ಅಂತ ಹೇಳಿದ. ಆ ಇಂಥ ಮೂರ್ಖರ ಸಹವಾಸ ಯಾರು ಮುಂದೆ ಬರಲೇ ಇಲ್ಲ. ಅದು ಬೇಗ ಮಾಡಬೇಕು, ವಯಸ್ಸು ಬೇರೆ ಬೇರೆ ಹೋಗ್ಬಿಟ್ಟಿದೆ, ಬೇಗ ಮಾಡಬೇಕು, ಸರಿಯಾಗಿ ಮಾಡಬೇಕು. ಆಗ ವಿಷ್ಣು ಸರ್ವ ಅಂತ ಒಬ್ಬ ಬ್ರಾಹ್ಮಣ ಬಂದನಂತೆ, ನಾನು ಮಾಡ್ತೇನೆ ಅಂತ ಹೇಳುತ್ತಾನೆ. ಇವ್ರು ಏನು ಬರೆದು ಏನು ಹೇಳಬೇಕಾತ, ಬರೀ ಈ ಕಥೆಗಳು ಹೇಳ್ತಾ ಹೊರಟನಂತೆ. ಅದು ಪಂಚತಂತ್ರ ಕಥೆ, ಹಿತೋಪದೇಶ ಕಥೆಗಳು ಅಂದ್ರೆ ಅವನೇ, ನೂರಾರು ಕಥೆಗಳು, ಒಂದು ಕಥೆ ಒಂದು ಕಥೆ ಒಂದು ಕಥೆ, ಕಥೆ ಕೇಳಿ ಹೇಳಿ ಕೇಳ್ತಾ ಕೇಳ್ತಾ ಶುರು ಮಾಡಿಬಿಟ್ರು, ಮುಗಿಯ ಹೊತ್ತು ಒಳ್ಳೆ ಜ್ಞಾನಿಗಳಾಗಿಬಿಟ್ರಂತ. ಮುಗಿಯ ಹೊತ್ತು ಪಂಚತಂತ್ರ ಕಥೆಗಳು ಹೇಳಿದ್ರೆ ಕೇಳಿದ್ರೆ ಜ್ಞಾನಿಗಳಾಗೋದಾದ್ರೆ, ಮಹಾಭಾರತ ಕಥೆ ಕೇಳಿದ್ರೆ ಯಾರು ಅಜ್ಞಾನಿಯಾಗಿ ಉಳಿತಾನೆ, ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಕಥೆಗಳು. ಆ ದೃಷ್ಟಿಯಿಂದ ಮಹಾಭಾರತ ರಾಮಾಯಣಗಳ ಕಥೆಗಳು ಮತ್ತು ಉಪಕಥೆಗಳು ಪ್ರತಿಯೊಂದು ಕೂಡ ನಮ್ಮ ಜೀವನಕ್ಕೆ ಬಗೆ ಬಗೆಯ ತತ್ವಗಳನ್ನ ನಿದರ್ಶನ ಕೊಟ್ಟು ಹೇಳೋದ್ರಿಂದ ಬಲುಬೇಗ ಮನಸ್ಸಿಗೆ ಹಿಡಿಯುತ್ತೆ. ಇವತ್ತು ಅಧಿಕಾರಿಗಳತ್ತೂ ಮೊದಲು ತಿಳ್ಕೋಬೇಕಿಂತ ಕೆಲಸಗಳನ್ನ, ಯಾರು ಚಾರಿಗಳ ಇರ್ತಾರೆ ಇರ್ತಾರೆ, ಅವ್ರ ಮೇಲೆ ಇವನು, ಅವನ ಮೇಲೆ ಇವನು, ಅವನೋ ಇವನು ಬರ್ತಾನೆ, ಇವನು ಅವನು ಬರ್ತಾನೆ, ಇವ್ ಮಾತುಕತೆ ಕೆಲಸ ಹೋಗ್ಬಿಟ್ಟು ಇರಲೇ ಕಳೆ ಕಡಿಬೇಕಾಗುತ್ತೆ. ಅದು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅದನ್ನ, ಅದಕ್ಕೆಲ್ಲ ನಮಗೆ ಅರ್ಥ ಆಗಬೇಕು ಅಂತಿದ್ರೆ ಮಹಾಭಾರತ ಕೊಡ್ತಕ್ಕ, ಅದಕ್ಕೆ ರಾಜನೀತಿಯ ವಿಚಾರಗಳು ಎಲ್ಲ ಕಾಣತಕ್ಕಂತಹ ಅತ್ಯಂತ ಅಮೂಲ್ಯವಾದ ಗ್ರಂಥಗಳು. ಇದರಲ್ಲಂತೂ ಬರೀ ಅಂಥದ್ದೇ ವಿಚಾರವಾದ್ದರಿಂದ ಧರ್ಮರಾಜನ ನೆಪದೊಳಗೆ ಜಗತ್ತಿಗೆ ಕೊಟ್ಟ ಧರ್ಮ ಸಂದೇಶ ಅದು. ನಾಳೆ ದಿವಸ ಇನ್ನೂ ಅನೇಕ ಇಂಥ ಮಾರ್ಗಗಳು, ವಿಚಿತ್ರವಾದ ಕಥೆಗಳ ಸಂಗಮ ಅಂತ ಹೇಳಿದ್ದೇನೆ. ನಾಳೆ ನಾಡಿದ್ದೇ ಇದ್ರ ಕಾರ್ಯಕ್ರಮದ ಮಂಗಳ ಕಾರ್ಯಕ್ರಮ. ಈ ಬಾರಿಯ ಪ್ರವಚನದ್ದು ಶಾಂತಿ ಪರ್ವ ಮುಗಿಯೋದಿಲ್ಲ, ಒಂದು ಘಟ್ಟ ಮುಗಿಯುತ್ತೆ. ಶಾಂತಿ ಪರ್ವದಲ್ಲಿ ಮೂರು ಉಪಪರ್ವಗಳುಂಟು, ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ ಮತ್ತು ಮೋಕ್ಷ ಧರ್ಮ ಪರ್ವ ಅಂತೇಳಿ. ಅದರಲ್ಲಿ ಒಂದು ಭಾಗ ಮಾತ್ರ ಈ ಸರ್ತಿ ಮುಗಿಯುತ್ತೆ. ನಾಳೆ ಸಕಾಲ ಕಾರ್ಯಕ್ರಮ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.